ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಶಾಂತಿಯು ನಿಮ್ಮೊಂದಿಗಿರಲಿ. ಪ್ರತಿಯೊಬ್ಬರೂ ತನ್ನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನವನ್ನು ಹೊಂದಿಕೊಳ್ಳುವಂತೆ ಆತನು ಸ್ಥಾಪಿಸಿದ ನೀತಿವಂತಿಕೆಯ ಮಾರ್ಗಕ್ಕೆ ಅಧೀನಪಡಿಸಿಕೊಳ್ಳುವುದಕ್ಕೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಯಸುವಂತ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ಹಿಂದಿರುಗಿ ಬರಲು ಶಕ್ತರಾಗಿರುವುದಕ್ಕೆ ನಾವು ಸಂತೋಷವುಳ್ಳರಾಗಿದ್ದೇವೆ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಸೈತಾನ ಮತ್ತು ದೂತರುಗಳಿಗೆ ಸಂಬಂಧಪಟ್ಟಂತೆ ದೇವರ ಪ್ರವಾದಿಗಳು ಬರೆದಿದ್ದನ್ನು ನಾವು ಓದಿಕೊಂಡೆವು. ಆದಿಯಲ್ಲಿ ದೇವರು ದೂತರುಗಳೆಂಬುದಾಗಿ ಕರೆಯಲ್ಪಡುವ ಮಿಲಿಯನ್ ಗಟ್ಟಲೆ ಆತ್ಮಗಳನ್ನು ಸೃಷ್ಟಿಸಿದನು. ಆ ದೂತರುಗಳೊಳಗೆ ಇತರರಿಗಿಂತ ಹೆಚ್ಚು ಬುದ್ಧಿವಂತನು ಮತ್ತು ಹೆಚ್ಚು ಸುಂದರನು ಒಬ್ಬನಿದ್ದನು. ಅವನ ಹೆಸರು ಲೂಸಿಫರ್. ಹೇಗೂ ಲೂಸಿಫರನ್ನು ದೇವರ ಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕೆ ಬಯಸಿ ತನ್ನ ಹೃದಯದಲ್ಲಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ದೇವರಿಗೆ ಅಗೌರವವನ್ನು ತೋರಿಸಿದ ದಿನವು ಬಂದಿತು. ಇತರ ಅನೇಕ ದೂತರುಗಳು ಸಹ ಲೂಸಿಫರನ ಪಾಪವನ್ನು ಅನುಸರಿಸುವುದಕ್ಕೆ ಆರಿಸಿಕೊಂಡರು. ಹಾಗಾಗಿ ದೇವರು ತನಗೆ ಎದುರು ಬಿದ್ದಂಥವರನ್ನು ಸಹಿಸಿಕೊಳ್ಳದೆ ಲೂಸಿಫರನನ್ನು ಮತ್ತು ಕೆಟ್ಟ ದೂತರುಗಳನ್ನು ತನ್ನ ಪರಿಶುದ್ಧ ಪ್ರಸನ್ನತೆಯಿಂದ ಹೊರದೊಬ್ಬಿದ್ದನು. ಲೂಸಿಫರನ ಹೆಸರು ವಿರೋಧಿ ಎಂಬ ಅರ್ಥವಿರುವ ಸೈತಾನನೆಂಬುದಾಗಿ ಬದಲಾಯಿಸಲ್ಪಟ್ಟಿತು. ಸೈತಾನನು ಮತ್ತು ಅವನ ದೂತರುಗಳನ್ನು ಹೊರತಳ್ಳಿದ ನಂತರ ದೇವರು ಅವರಿಗಾಗಿ ಎಂದಿಗೂ ಆರಿಹೋಗದಿರುವ ನರಕದ ಬೆಂಕಿಯನ್ನು ಸೃಷ್ಟಿಸಿದನು. ಸೈತಾನನನ್ನು ಮತ್ತು ಅವನ ಹಿಂಬಾಲಕರುಗಳನ್ನು ದೇವರು ಒಂದು ಆ ದಿನ ಆ ಬೆಂಕಿಯೊಳಗೆ ಎಸೆಯುತ್ತಾನೆ. ಹೇಗಿದ್ದರೂ ಸೈತಾನನು ಇನ್ನೂ ಬೆಂಕಿಯೊಳಗೆ ಹಾಕಲ್ಪಟ್ಟಿಲ್ಲ. ಅವನು ತನಗೆ ಸಾಧ್ಯವಿರುವವರನ್ನು ಮೋಸಗೊಳಿಸುವುದಕ್ಕೆ ಹುಡುಕುತ್ತಾ ಲೋಕದಲ್ಲಿದ್ದಾನೆ. ಆದ್ದರಿಂದ ಅವರು ಸಹ ನಾಶವಾಗುತ್ತಾರೆ ಎನ್ನುವುದನ್ನು ನಾವು ಕಲಿತಿದ್ದೇವೆ. ಪ್ರವಾದಿಗಳ ಬರವಣಿಗೆಗಳಲ್ಲಿ ಈ ದಿನ ನಮ್ಮದು ನಾಲ್ಕನೆಯ ಪಾಠ. ಆದಿಕಾಂಡ ಎಂಬುದಾಗಿ ಕರೆಯಲ್ಪಡುವ ತೋರಾದ ಮೊದಲನೆಯ ಪುಸ್ತಕದ ಮೊದಲನೆಯ ಅಧ್ಯಾಯದ ಮೊದಲನೇ ಎರಡು ವಚನಗಳಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ಆದಿಕಾಂಡ ಒಂದನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನ. ಆದಿಯಲ್ಲಿ ದೇವರು ಆಕಾಶವನ್ನು ಮತ್ತು ಭೂಮಿಯನ್ನು ಉಂಟು ಮಾಡಿದಾಗ ಭೂಮಿಯ ಮೇಲೆ ಯಾವುದು ಜೀವಿಸುತ್ತಿರಲಿಲ್ಲ. ಪ್ರತಿಯೊಂದು ಕ್ರಮವಿಲ್ಲದ್ದಾಗಿದ್ದು ಕತ್ತಲಿಂದ ತುಂಬಿತ್ತು. ಕೇವಲ ಸೈತಾನನು ಮತ್ತು ಅವನ ದೂತರುಗಳು ಮಾತ್ರ ಇದ್ದರು. ಹೀಗಿದ್ದರೂ ದೇವರು ತನ್ನನ್ನು ತಿಳಿದುಕೊಳ್ಳುವುದಕ್ಕೆ, ಪ್ರೀತಿಸುವುದಕ್ಕೆ ಮತ್ತು ಎಂದೆಂದಿಗೂ ತನಗೆ ವಿಧೇಯರಾಗಿರುವುದಕ್ಕೆ ಸಾಮರ್ಥ್ಯವಿರುವಂತಹ ಮಾನವರನ್ನು ಸೃಷ್ಟಿಸುವುದಕ್ಕೆ ಯೋಜನೆ ಮಾಡಿಕೊಂಡನು. ಮನುಷ್ಯನನ್ನು ಸೃಷ್ಟಿಸುವುದಕ್ಕೆ ಮೊದಲು ಅವನ ನಿಜವಾದ ಸಮೃದ್ಧಿಯಲ್ಲಿ ಜೀವಿಸುವುದಕ್ಕೆ ಬೇಕಾದ ಸುಂದರವಾದ ಒಂದು ಲೋಕವನ್ನು ಉಂಟು ಮಾಡುವ ಯೋಜನೆಯನ್ನು ದೇವರು ಹಾಕಿಕೊಂಡನು. ಹಾಗಾದರೆ ತಾನು ಸೃಷ್ಟಿಸುವುದಕ್ಕೆ ಯೋಜನೆ ಮಾಡಿಕೊಂಡ ಜನರಿಗಾಗಿ ದೇವರು ಆ ಲೋಕವನ್ನು ಹೇಗೆ ಸೃಷ್ಟಿಸಿ ಸಿದ್ಧಪಡಿಸನೆಂಬುದನ್ನು ಈ ದಿನ ನಾವು ನೋಡಲಿದ್ದೇವೆ. ದೇವರು ಹೇಗೆ ಲೋಕವನ್ನು ಉಂಟು ಮಾಡಿದನು ಎಂಬುದರ ಕುರಿತಾಗಿ ವಾಕ್ಯಗಳು ಏನು ಹೇಳುತ್ತವೆ? ಇದು ಹೇಳುವುದೇನೆಂದರೆ, ಆರು ದಿನಗಳಲ್ಲಿ ಯಹೋವನು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದನು. ವಿಮೋಚನಾ ಕಾಂಡ 20:11. ಆ ಆರು ದಿನಗಳಲ್ಲಿ ದೇವರು ಯಾವುದನ್ನು ಉಂಟು ಮಾಡಿದನೆಂಬುದನ್ನು ನೋಡುವುದಕ್ಕೆ ತೋರಾದ ಮೊದಲನೆಯ ಅಧ್ಯಾಯವನ್ನು ಈಗ ನಾವು ಗಮನಿಸೋಣ. ಮೊದಲನೆಯ ದಿನದ ಕುರಿತಾಗಿ ವಾಕ್ಯವು ಹೀಗೆ ಹೇಳುತ್ತದೆ: ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ ಮೊದಲನೆಯ ದಿನವಾಯಿತು. ಹೀಗೆ ಮೊದಲನೆಯ ದಿನದಲ್ಲಿ ದೇವರು ಕತ್ತಲೆಯಲ್ಲಿ ಬೆಳಕಾಗಲಿ ಎಂದು ಆಜ್ಞಾಪಿಸಿದನು. ಪ್ರತಿ 24 ಗಂಟೆಗೆ ಒಂದು ಸಾರಿ ಸುತ್ತು ಹಾಕುವಂತೆ ಆಕಾಶದಲ್ಲಿ ಒಂದು ದೊಡ್ಡ ಚೆಂಡಿನ ರೀತಿಯಲ್ಲಿದ್ದ ಭೂಮಿಗೆ ದೇವರು ಆಜ್ಞಾಪಿಸಿದನು. ಹಾಗಾಗಿಯೇ ನಾವು 12 ಗಂಟೆ ಹಗಲನ್ನು ಮತ್ತು 12 ಗಂಟೆ ರಾತ್ರಿಯನ್ನು ಹೊಂದಿದ್ದೇವೆ. ಕತ್ತಲೆಯಿಂದ ಬೆಳಕನ್ನು ಬೇರ್ಪಡಿಸಿ ದೇವರು ಮೊದಲನೆಯ ದಿನದಲ್ಲಿ ಎಂತಹ ದೊಡ್ಡ ಕಾರ್ಯವನ್ನು ಮಾಡಿದ್ದಾನೆ? ಎರಡನೆಯ ದಿನದ ಕುರಿತಾಗಿ ವಾಕ್ಯವು ಹೀಗೆ ಹೇಳುತ್ತದೆ: ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಎಂದು ಕೆಳಗಣ ರೀತಿ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಎರಡನೆಯ ದಿನದಲ್ಲಿ ದೇವರು ಭೂಮಿಯ ಸುತ್ತಲೂ ಆಕಾಶವನ್ನು ಸೃಷ್ಟಿಸಿದನು. ಅದನ್ನು ನಾವು ವಾಯುಮಂಡಲ ಎಂದು ಕರೆಯುತ್ತೇವೆ. ನಾವು ಉಸಿರಾಡುವ ಗಾಳಿಯನ್ನು ಒಳಗೊಂಡಿರುವ ಪ್ರಪಂಚವನ್ನು ಆವರಿಸಿರುವ ಆಕಾಶವೇ ವಾಯುಮಂಡಲ. ಇದೇ ವಾಯುಮಂಡಲವು ಸೂರ್ಯನ ತಾಪದಿಂದ ಪ್ರತಿಯೊಂದನ್ನು ಮತ್ತು ಪ್ರತಿಯೊಬ್ಬರನ್ನು ಹಾಗೂ ಇತರ ಅನೇಕ ವಿಪತ್ತುಗಳಿಂದ ರಕ್ಷಿಸುವಂತದ್ದಾಗಿದೆ. ಎರಡನೆಯ ದಿನದಲ್ಲಿ ದೇವರು ಸೃಷ್ಟಿಸಿದ ಈ ವಿಶೇಷವಾದ ಆಕಾಶವಿಲ್ಲದೆ ಮನುಷ್ಯನು ಭೂಮಿಯ ಮೇಲೆ ಜೀವಿಸುವುದಕ್ಕಾಗುವುದಿಲ್ಲ. ಮೂರನೆಯ ದಿನದಲ್ಲಿ ದೇವರು ಸಾಗರಗಳನ್ನು, ಒಣಭೂಮಿಯನ್ನು, ಕಾಯಿಪಲ್ಯಗಳನ್ನು ಸೃಷ್ಟಿಸಿದನು. ವಾಕ್ಯಗಳು ಏನು ಹೇಳುತ್ತವೆನ್ನುವುದನ್ನು ಕೇಳಿರಿ. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿಯೆಂದು, ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ ಮೂರನೇ ದಿನವಾಯಿತು. ಹೀಗೆ ದೊಡ್ಡ ವಿನ್ಯಾಸಕರವಾದ ದೇವರು ಮೂರನೇ ದಿನದಲ್ಲಿ ಸಾಗರಗಳನ್ನು, ನದಿಗಳನ್ನು, ಇದರ ಜೊತೆಗೆ ಪ್ರತಿಯೊಂದು ಹಣ್ಣು ಮತ್ತು ಬೀಜಗಳನ್ನು ಬಿಡುವ ವಿವಿಧ ರೀತಿಯ ಮರಗಳನ್ನು ಮತ್ತು ಗಿಡಗಳನ್ನು ಸೃಷ್ಟಿಸಿದನು. ಮಾವು, ಬಾಳೆ, ತೆಂಗು, ಕಲ್ಲಂಗಡಿ, ಕರ್ಬೂಜು, ಟೊಮ್ಯಾಟೊ, ಕ್ಯಾಬೇಜ್, ಕ್ಯಾರೆಟ್, ಅಕ್ಕಿ, ಧಾನ್ಯಗಳು, ಕಡಲೆಬೀಜಗಳು ಮತ್ತು ಇತರ ಸಾವಿರಾರು ಬಗೆಯ ಆಹಾರಗಳು. ದೇವರು ಎಂತಹ ರುಚಿಕರವಾದ ಬಗೆ ಬಗೆಯ ಆಹಾರವನ್ನು ಉಂಟು ಮಾಡಿದ್ದಾನೆ. ಮತ್ತು ದೇವರು ತಾನು ಸೃಷ್ಟಿಸಿದ ಪ್ರತಿಯೊಂದಕ್ಕೆ ಸಂಬಂಧಿಸಿದ ಹಾಗೆ ಇದು ಒಳ್ಳೆಯದು ಎಂದು ಹೇಳಿದನು. ದೇವರು ಮಾಡಿದ ಮತ್ತು ಮಾಡುವ ಪ್ರತಿಯೊಂದು ಒಳ್ಳೆಯದು, ಅದ್ಭುತವಾದುದು ಮತ್ತು ಸಂಪೂರ್ಣವಾದುದು ಆಗಿದೆ. ದೇವರು ಮಾಡದೇ ಇರುವ ಒಂದು ಸಂಗತಿ ಅಲ್ಲಿತ್ತು. ದೇವರು ಮಾಡದೇ ಇರುವ ಒಂದೇ ಒಂದು ಸಂಗತಿಯಲ್ಲಿತ್ತು ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಅದೇನೆಂದರೆ ಕೆಟ್ಟದ್ದನ್ನು ಮಾತ್ರ ದೇವರು ಉಂಟು ಮಾಡಲಿಲ್ಲ, ಯಾಕೆಂದರೆ ದೇವರು ಒಳ್ಳೆಯವನು. ದೇವರು ಒಳ್ಳೆಯವನಾಗಿರುವುದಾದರೆ ಲೋಕವೆಲ್ಲ ಕೆಟ್ಟತನ ಮತ್ತು ಕಚ್ಚಾಟಗಳಿಂದ ಯಾಕೆ ತುಂಬಿದೆ ಎಂದು ಕೆಲವರು ನಿಮ್ಮನ್ನು ಕೇಳಬಹುದು. ಈ ವರ್ಷ ನನ್ನ ಹೊಲವು ಯಾಕೆ ಉತ್ತಮವಾದ ಬೆಳೆಯನ್ನು ಕೊಡಲಿಲ್ಲ? ನನ್ನ ಮಗು ಯಾಕೆ ಕಾಯಿಲೆ ಬಿದ್ದಿತು? ದೇವರು ಒಳ್ಳೆಯವನಾಗಿದ್ದರೆ ಮನುಷ್ಯನಿಂದ ಕೆಟ್ಟದ್ದು ಯಾಕೆ ಹೊರಬರುತ್ತಿತ್ತು? ಸತ್ಯವಾಗಿಯೂ ಇವು ಪ್ರಾಮುಖ್ಯವಾದ ಪ್ರಶ್ನೆಗಳು ಮತ್ತು ಪರಿಶುದ್ಧ ವಾಕ್ಯಗಳು ಕೊಡುವಂತಹ ತೃಪ್ತಿಕರವಾದ ಉತ್ತರಗಳನ್ನು ನಾವು ಮುಂಬರುವ ಪಾಠಗಳಲ್ಲಿ ಕೇಳಿಸಿಕೊಳ್ಳಬಹುದು. ಈಗ ಈ ಪ್ರಾಮುಖ್ಯವಾದ ಸತ್ಯವನ್ನು ಸುಮ್ಮನೆ ನಮ್ಮ ಮನಸ್ಸಿನಿಟ್ಟುಕೊಳ್ಳೋಣ. ಅದೇನೆಂದರೆ ದೇವರು ಒಳ್ಳೆಯವನು. ಇದರ ಫಲವಾಗಿ ದೇವರು ಸೃಷ್ಟಿಸಿದ ಪ್ರತಿಯೊಂದು ಒಳ್ಳೆಯದಾಗಿದೆ. ದೇವರ ಒಳ್ಳೆಯತನವನ್ನು ಆಲೋಚಿಸುವುದಕ್ಕೆ ಒಂದು ಕ್ಷಣವನ್ನು ತೆಗೆದುಕೊಳ್ಳೋಣ. ಮೂರನೇ ದಿನದಲ್ಲಿ ಆತನು ಮರಗಳನ್ನು ಹೇಗೆ ಸೃಷ್ಟಿಸಿದನೆಂದು ನಾವು ಕೇವಲ ಕೇಳಿಸಿಕೊಂಡಿದ್ದೇವೆ. ದೇವರು ಮರಗಳನ್ನು ಅವುಗಳ ಹಣ್ಣುಗಳೊಂದಿಗೆ ಯಾಕೆ ಸೃಷ್ಟಿಸಿದನೆಂದು ನಿಮಗೆ ಗೊತ್ತಾ? ದೇವರಿಗೆ ಅದರ ಅಗತ್ಯವಿತ್ತ? ತನ್ನ ಹಸಿವನ್ನು ತೃಪ್ತಿಪಡಿಸಿಕೊಳ್ಳಲು ದೇವರು ಹಣ್ಣುಗಳಿಂದ ತುಂಬಿದ ಮರಗಳನ್ನು ಸೃಷ್ಟಿಸಿದನೋ? ಇಲ್ಲ. ಸೃಷ್ಟಿಕರ್ತನಾದ ದೇವರಿಗೆ ಎಂದೂ ಹಸಿವೆಯಾಗುವುದಿಲ್ಲ ಮತ್ತು ಆತನಿಗೆ ಯಾವುದರ ಅಗತ್ಯವೂ ಇಲ್ಲ. ಹಾಗಾದರೆ ಯಾಕೆ ದೇವರು ಮರಗಳನ್ನು ಸೃಷ್ಟಿಸಿದನು? ವಾಕ್ಯಗಳು ನಮಗೆ ತೋರಿಸುವುದೇನೆಂದರೆ ಆರನೆಯ ದಿನದಲ್ಲಿ ಸೃಷ್ಟಿಸುವುದಕ್ಕೆ ತಾನು ಯೋಚಿಸಿಕೊಂಡಿದ್ದ ಮನುಷ್ಯನಿಗಾಗಿ ದೇವರು ತನ್ನ ಒಳ್ಳೆಯತನದಲ್ಲಿ ಪ್ರತಿಯೊಂದನ್ನು ಸೃಷ್ಟಿಸಿದನು. ದೇವರ ಒಳ್ಳೆಯತನವನ್ನು ನೀವು ಗುರುತಿಸಿದ್ದೀರೋ? ದೇವರ ಒಳ್ಳೆತನವನ್ನು ಗುರುತಿಸದೆ ಮಾವಿನ ಹಣ್ಣನ್ನು ಅದರ ರುಚಿಕರವಾದ ಸುವಾಸನೆಯೊಂದಿಗೆ ನೀವು ರುಚಿ ನೋಡಿದ್ದೀರೋ? ಅಥವಾ ಒಂದು ಹೂವನ್ನು ಅದರ ಸುಂದರವಾದ ಪರಿಮಳದೊಂದಿಗೆ ಮೂಸಿ ನೋಡಿದ್ದೀರೋ? ನೀವು ಒಂದು ಮರವನ್ನು ನೋಡಿ ಅದನ್ನು ನಿಮಗಾಗಿ ಉಂಟು ಮಾಡಿದವನಿಗೆ ಕೃತಜ್ಞತೆ ಸಲ್ಲಿಸದೇ ಇದ್ದೀರೋ? ಮರಗಳಿಲ್ಲದೆ ಜೀವನವು ಭಯಂಕರವಾದದ್ದಾಗಿದೆ. ಯಾವುದೇ ಕಟ್ಟಿಗೆ ಇಲ್ಲದಿದ್ದರೆ ನಾವು ಅಡಿಗೆ ಮಾಡುವುದಕ್ಕಾಗುವುದಿಲ್ಲ. ಅಥವಾ ಕೆಲಸಕ್ಕೆ ಬಾರದ ವಸ್ತುವಿನೊಂದಿಗೆ ಮನೆಯನ್ನಾಗಲಿ ಇಲ್ಲವೇ ದೋಣಿಯನ್ನಾಗಲಿ ಕಟ್ಟುವುದಕ್ಕಾಗುವುದಿಲ್ಲ. ಹಗಲಿನ ಬಿಸಿಲಿನ ವೇಳೆಯಲ್ಲಿ ವಿಶ್ರಾಂತಿ ಪಡೆಯುವುದಕ್ಕೆ ನೆರಳು ನಮಗಿರುತ್ತಿರಲಿಲ್ಲ, ಅಥವಾ ಔಷಧಕ್ಕೆ ಇಲ್ಲವೇ ಚಹಾಕ್ಕೆ ಎಲೆಗಳಿರುತ್ತಿರಲಿಲ್ಲ. ಮರಗಳಿಲ್ಲದೆ ಜೀವನವು ಅಸಾಧ್ಯವಾದದ್ದಾಗಿದೆ. ನಮ್ಮ ಸಂತೋಷಕ್ಕಾಗಿ ದೇವರು ಉಂಟು ಮಾಡಿದ ಸಾವಿರಾರು ಒಳ್ಳೆಯ ಸಂಗತಿಗಳಲ್ಲಿ ಒಂದು ಮಾತ್ರ ದೇವರು ಸೃಷ್ಟಿಸಿದ ಮರಗಳಾಗಿವೆ. ಆತನ ಒಳ್ಳೆತನವನ್ನು ನಾವು ಗುರುತಿಸಬೇಕೆಂದು ದೇವರು ಬಯಸುತ್ತಾನೆ. ಅದಕ್ಕಾಗಿಯೇ ಪ್ರವಾದಿಯಾದ ದಾವೀದನು ಕೀರ್ತನೆಗಳಲ್ಲಿ ಹೀಗೆ ಬರೆಯುತ್ತಾನೆ, ಕರ್ತನು ಒಳ್ಳೆಯವನೆಂದು ಅನುಭವದಿಂದ ಸವಿದು ನೋಡಿರಿ. ಅದು ಕೀರ್ತನೆ 34:8. ಆದರೆ ಈಗ ನಮ್ಮ ಸಮಯವು ಮುಗಿಯುವುದಕ್ಕಿಂತ ಮೊದಲು ಈ ದಿನ ಪಾಠವನ್ನು ಮುಂದುವರಿಸೋಣ. 4ನೇ ದಿನದಲ್ಲಿ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳನ್ನು ಉಂಟು ಮಾಡಿದನು. ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವಸ್ತ್ರಗಳನ್ನು ತೋರಿಸಲಿ ಅಂದನು. ದೇವರು ಸುಮ್ಮನೆ ಆಜ್ಞಾಪಿಸಿದನು, ಸೂರ್ಯಚಂದ್ರ ನಕ್ಷತ್ರಗಳು ಆಕಾಶದಲ್ಲಿ ಅಸ್ತಿತ್ವಕ್ಕೆ ಬಂದವು. ದೇವರು ಇನ್ನೊಂದು ಮಾತನ್ನು ಹೇಳಿದನು, ಭೂಮಿಯು ಸೂರ್ಯನನ್ನು ಸುತ್ತುವುದಕ್ಕೆ ಪ್ರಾರಂಭಿಸಿತು. ಆತನು ಮತ್ತೆ ಮಾತಾಡಿದನು, ಆಗ ಚಂದ್ರನು ಭೂಮಿಯನ್ನು ಸುತ್ತುವುದಕ್ಕೆ ಆರಂಭಿಸಿದನು. ಲೋಕದಲ್ಲಿ ಪ್ರತಿಯೊಂದನ್ನು ಸೃಷ್ಟಿಸುವುದಕ್ಕೆ ದೇವರು ಯಾವುದನ್ನು ಉಪಯೋಗಿಸಿದನು? ವಾಕ್ಯವು ಏನು ಹೇಳುತ್ತದೆ? ಇದು ಹೇಳುವುದೇನೆಂದರೆ, ಲೋಕವು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಹಿಬ್ರಿಯ 11:3. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಇದು ಯೋಹಾನನ್ ಬರೆದ ಸುವಾರ್ತೆ 1:1-3 ನಾವು ಕಾಣಬಹುದು. 1ನೇ ದಿನದಲ್ಲಿ ದೇವರು ಸರಳವಾಗಿ ಮಾತಾಡಿ ಬೆಳಕಾಗಲಿ ಅನ್ನಲು ಬೆಳಕಾಯಿತು ಎಂಬುದಾಗಿ ನಾವು ಈಗಾಗಲೇ ಓದಿದ್ದೇವೆ. 2ನೇ ದಿನದಲ್ಲಿ ದೇವರು ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಅನ್ನಲು ಗುಮ್ಮಟವು ಉಂಟಾಯಿತು. 3ನೇ ದಿನದಲ್ಲಿ ದೇವರು ಮತ್ತೆ ಮಾತಾಡಿದನು, ಆತನು ಏನು ಮಾತಾಡಿದನೋ ಅವೆಲ್ಲವೂ ಉಂಟಾದವು. ಆದ ಕಾರಣ ಈಗ ಲೋಕದಲ್ಲಿರುವ ಪ್ರತಿಯೊಂದನ್ನು ಸೃಷ್ಟಿಸುವುದಕ್ಕೆ ದೇವರು ಯಾವುದನ್ನು ಉಪಯೋಗಿಸಿದನು? ದೇವರು ತನ್ನ ಮಾತನಲ್ಲದೆ ಬೇರೆ ಯಾವುದನ್ನು ಉಪಯೋಗಿಸಲಿಲ್ಲ. ಆತನು ಮಾಡಿದ್ದೆಲ್ಲವೂ ಮಾತಿನಿಂದಲೇ, ಆತನು ಏನು ಮಾತಾಡಿದನೋ ಅದೆಲ್ಲವೂ ಉಂಟಾಯಿತು. ದೇವರು ತನ್ನ ಮಾತಿನಿಂದಲೇ ಪ್ರತಿಯೊಂದನ್ನು ಉಂಟು ಮಾಡಿದನು. ವಾಕ್ಯಗಳು ಹೇಳುವುದೇನೆಂದರೆ, ದೇವರು ತನ್ನ ಮಾತಿನಿಂದಲೇ ಮಾತ್ರ ಪ್ರತಿಯೊಂದನ್ನು ಉಂಟು ಮಾಡಲಿಲ್ಲ, ಆದರೆ ದೇವರ ತನ್ನ ಶಕ್ತಿಯುತವಾದ ಮಾತಿನಿಂದ ಪ್ರತಿಯೊಂದನ್ನು ಸಹ ನಿರ್ಮಿಸಿದನು. ಚಂದ್ರ ಮತ್ತು ನಕ್ಷತ್ರಗಳು ತಮಗೆ ನೇಮಿಸಿದ ಸ್ಥಳಗಳಲ್ಲಿ ಉಳಿದುಕೊಂಡಿದ್ದು ದೇವರ ಶಕ್ತಿಯುತವಾದ ಮಾತಿನಿಂದಲೇ. ದೇವರ ಆಜ್ಞೆಯಿಂದಲೇ ನೇಮಕವಾದ ಸಮಯದಲ್ಲಿ ಸೂರ್ಯನು ಮೂಡುವುದು ಮತ್ತು ಮುಳುಗುವುದು ಆಗುತ್ತಿದೆ. ನಾಳೆ ಸೂರ್ಯನು ಮೂಡುವನು ಅಥವಾ ಇಲ್ಲವೋ ಎಂಬುದು ನಮಗೆ ಗೊತ್ತಿಲ್ಲದಿದ್ದರೆ ನಮ್ಮ ಜೀವಿತವು ಎಷ್ಟು ಕಷ್ಟಕರವಾಗಿರುತ್ತಿತ್ತು ಎಂಬುದನ್ನು ಯೋಚಿಸಿರಿ. ದೇವರು ನಂಬಿಗಸ್ತನು ಎಂದು ವಾಕ್ಯವು ಹೇಳುತ್ತದೆ. 1 ಕೊರಿಂಥ 1:9. ಆತನು ಅದರ ಮೇಲೆ ಅವಲಂಬಿತವಾಗಿದ್ದಾನೆ. ಆತನು ಎಂದಿಗೂ ತನ್ನ ಮಾತಿನಿಂದ ಹಿಂದಕ್ಕೆ ಹೋಗುವನಲ್ಲ. ಆತನು ಎಂದಿಗೂ ಬದಲಾಗುವುದಿಲ್ಲ. ಕರ್ತನ ಮಾತೋ ಸದಾಕಾಲವೂ ಇರುವುದು. 1 ಪೇತ್ರ 1:25. ಇನ್ನು 5ನೇ ದಿನದಲ್ಲಿ ದೇವರು ಸಾವಿರಾರು ಬಗೆಯ ಮೀನುಗಳನ್ನು ಮತ್ತು ಪಕ್ಷಿಗಳನ್ನು ಉಂಟು ಮಾಡಿದನು. ವಾಕ್ಯವು ಹೀಗೆ ಹೇಳುತ್ತದೆ, ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಹೀಗೆ ದೇವರು ಮಹಾಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 5ನೇ ದಿನವಾಯಿತು. ಆರನೆಯ ದಿನದ ಕುರಿತಾಗಿ ದೇವರು ಪ್ರಾಣಿಗಳನ್ನು ಮತ್ತು ಮನುಷ್ಯನನ್ನು ಉಂಟು ಮಾಡಿದನೆಂದು ವಾಕ್ಯವು ನಮಗೆ ತಿಳಿಸುತ್ತದೆ. ದುರದೃಷ್ಟಾವಶಾತ್ ಈ ಪ್ರಾಮುಖ್ಯವಾದ ಘಟನೆಯನ್ನು ವಿವರಿಸುವುದಕ್ಕೆ ನಮಗೆ ಸಮಯದ ಅನುಕೂಲವಿಲ್ಲ. ದೇವರ ಚಿತ್ತವಾದರೆ ಮುಂದಿನ ಕಾರ್ಯಕ್ರಮದಲ್ಲಿ ದೇವರು ಹೇಗೆ ಮನುಷ್ಯನನ್ನು ಉಂಟು ಮಾಡಿದನು ಮತ್ತು ಯಾಕೆ ಉಂಟು ಮಾಡಿದನೆಂಬುದರ ಕುರಿತಾಗಿ ವಾಕ್ಯವು ಏನು ಹೇಳುತ್ತದೆಂಬುದನ್ನು ಜಾಗೃತೆಯಿಂದ ನಾವು ಪರೀಕ್ಷಿಸೋಣ. ಈ ದಿನ ನಾವು ದೇವರ ಒಳ್ಳೆತನವನ್ನು ಆಲೋಚಿಸಿದೆವು. ಪ್ರವಾದಿಯಾದ ದಾವಿದನು ಬರೆದಿರುವ ಕರ್ತನು ಒಳ್ಳೆಯವನೆಂದು ಅನುಭವದಿಂದ ಸವಿದು ನೋಡಿರಿ. ಸ್ನೇಹಿತರೆ, ನೀವು ದೇವರ ಒಳ್ಳೆತನವನ್ನು ರುಚಿ ನೋಡಿದ್ದೀರೋ? ದೇವರು ನಮಗೆ ಒದಗಿಸಿರುವ ವಿವಿಧ ರೀತಿಯ ಆಹಾರಗಳನ್ನು ನಾವು ಪ್ರತಿದಿನವೂ ರುಚಿ ನೋಡಿ ತಿನ್ನುತ್ತೇವೆ. ಆದರೆ ದೇವರ ಒಳ್ಳೆತನವನ್ನು ಗುರುತಿಸಿ ನಿಜವಾಗಿಯೂ ಅದನ್ನು ರುಚಿ ನೋಡಿದ್ದೇವೋ? ನೀವು ದೇವರ ಒಳ್ಳೆತನವನ್ನು ನಿಜವಾಗಿಯೂ ರುಚಿ ನೋಡಲು ಬಯಸುವುದಾದರೆ ನೀವು ದೇವರ ವಾಕ್ಯವನ್ನು ನಂಬಿ ಅದಕ್ಕೆ ಕಿವಿಗೊಡಲೇಬೇಕು. ಪರಿಶುದ್ಧ ವಾಕ್ಯಗಳು ಹೀಗೆ ಹೇಳುತ್ತವೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಆದರೆ ದೇವರ ಪ್ರತಿಯೊಂದು ಬಾಯಿಂದ ಹೊರಡುವ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಆದರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ. ಇದು ಮತ್ತಾಯ 4:4 ವಚನದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಮುಂದಿನ ಪಾಠದಲ್ಲಿ ಮನುಷ್ಯನು ಕೇವಲ ಶರೀರ ಮಾತ್ರವಲ್ಲ, ಆದರೆ ಆತ್ಮದ ಮಾಲೀಕನೂ ಆಗಿದ್ದಾನೆ ಎಂಬುದನ್ನು ನಾವು ಕಂಡುಕೊಳ್ಳಲಿದ್ದೇವೆ. ನಮ್ಮ ಆತ್ಮವು ದೇವರ ವಾಕ್ಯಗಳಿಂದ ಘೋಷಿಸಲ್ಪಡಲೇಬೇಕು. ದೇವರ ವಾಕ್ಯವು ಬಹಳ ಒಳ್ಳೆಯದು ಮತ್ತು ಹೋಲಿಸಲಸಾಧ್ಯವಾದ ಅದ್ಭುತವುಳ್ಳದ್ದು ಆಗಿದೆ. ಆದರೆ ನಾವು ಇದರ ಹಸಿವುಳ್ಳವರಾಗಿರಬೇಕು. ಆಹಾರಕ್ಕಾಗಿ ನಿಮ್ಮ ಹೊಟ್ಟೆಯು ಎಷ್ಟು ಸಾಧ್ಯವೋ ಅಷ್ಟು ಹಸಿವೆಗೊಳ್ಳುವ ಹಾಗೆಯೇ ದೇವರ ಮತ್ತು ಆತನ ನಿತ್ಯತ್ವದಲ್ಲಿ ವಾಕ್ಯದ ಜ್ಞಾನಕ್ಕಾಗಿ ನಿಮ್ಮ ಆತ್ಮವು ಹಸಿವೆಗೊಳ್ಳುತ್ತದೋ, ಈ ರೀತಿಯಲ್ಲಿ ನೀವು ದೇವರ ವಾಕ್ಯಕ್ಕಾಗಿ ಹಸಿವೆಗೊಂಡರೆ ಭೂಲೋಕದಲ್ಲಿ ದೇವರೊಂದಿಗೆ ಒಂದು ಸಂಪೂರ್ಣವಾದ ಸಮಾಧಾನವನ್ನು ನಿಮಗೆ ಕೊಡುವಂತಹ ಸತ್ಯವನ್ನು ಮತ್ತು ಮೇಲೆ ಪರಲೋಕದಲ್ಲಿ ಒಂದು ಶುದ್ಧವಾದ ಪಿತ್ರಾರ್ಜಿತ ಬಾಧ್ಯತೆಯನ್ನು ನೀವು ಕಂಡುಕೊಳ್ಳುತ್ತೀರಿ. ಇದು ಸತ್ಯವೆಂದು ನಮಗೆ ಗೊತ್ತಿದೆ, ಯಾಕೆಂದರೆ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಮತ್ತಾಯ 5:6 ದೇವರು ಹೇಳಿ ತಾನೇ ಇದನ್ನು ವಾಗ್ದಾನ ಮಾಡಿದ್ದಾನೆ. ಆಮೇನ್. ನಿಮ್ಮ ಆಸಕ್ತಿಗಾಗಿ ವಂದನೆಗಳು. ದೇವರು ಮನುಷ್ಯನನ್ನು ಹೇಗೆ ಉಂಟು ಮಾಡಿದನು ಮತ್ತು ಇನ್ನೂ ಹೆಚ್ಚು ಪ್ರಾಮುಖ್ಯವಾದ ಅವನನ್ನು ಯಾಕೆ ಉಂಟು ಮಾಡಿದನೆಂಬುದನ್ನು ನಾವು ನೋಡಿದ ಹಾಗೆ ಮುಂದಿನ ಸಲ ನಮ್ಮೊಂದಿಗೆ ನೀವು ಸೇರಿಕೊಳ್ಳುವುದಕ್ಕೆ ನಾವು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ನಿಮಗೆ ನೀಡಿರುವ ಆತನ ಅದ್ಭುತವಾದ ಆಹ್ವಾನವನ್ನು ಎಂದಿಗೂ ಮರೆಯಬೇಡಿರಿ. ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ. ಕೀರ್ತನೆ 34:8